ಆತ್ಮೀಯರೇ, ನಮಸ್ಕಾರ. ಒಂದಾನೊಂದು ಊರಿನಲ್ಲಿ ಒಬ್ಬ ಪಾದರಕ್ಷೆ ತಯಾರಿಸುವವ ಇದ್ದ. ಒಂದು ಸಂಜೆ ಕೆಲಸ ಮುಗಿಸಿ ಅಂಗಡಿಯ ಬಾಗಿಲು ಮುಚ್ಚಿ ಮನೆಗೆ ಹೋದ. ಅವನು ಅತ್ತ ಹೋಗ್ತಾ ಇರುವ ಹಾಗೆ ವಿಷ ತುಂಬಿದ ಹಾವೊಂದು ಒಳಗೆ ಬಂತು. ಹಾವಿಗೆ ತುಂಬ ಹಸಿವಾಗಿತ್ತು. ಅತ್ತಿತ್ತ ಹರಿದಾಡಿ ತಿನ್ಲಿಕ್ಕೆ ಏನಾದರೂ ಸಿಗಬಹುದೇ ಅಂತ ಹುಡುಕಾಡುವಾಗ ಅದಕ್ಕೆ ಒಪ್ಪಿಗೆಯಾಗುವಂಥದ್ದೇನೂ ಸಿಗಲಿಲ್ಲ. ಹೀಗೆ ಹುಡುಕುವಾಗ ಅಚಾನಕವಾಗಿ ಹರಿತವಾದ ಪುಟ್ಟ ಕೊಡಲಿಗೆ ಡಿಕ್ಕಿ ಹೊಡೆಯಿತು ಕತ್ತಲಲ್ಲಿ. ಗಾಯವಾಗಿ ರಕ್ತ ಒಸರಿತು. ಗಾಯವೇನೋ ಚಿಕ್ಕದಾಗಿತ್ತು, ಅಂಥ ರಕ್ತಸ್ರಾವವೂ ಆಗಿರಲಿಲ್ಲ. ಆದರೆ ಗಾಯ ಉರಿಲಿಕ್ಕೆ ಶುರುವಾದಾಗ ಉರಿ ತಡಿಲಿಕ್ಕಾಗದೆ ಅದಕ್ಕೆ ಭಯಂಕರ ಸಿಟ್ಟು ಬಂತು. ಕೋಪ ನೆತ್ತಿಗೇರಿತು, ವಿವೇಚನೆ ಮರೆಯಾಯಿತು. ತನಗೆ ಉರಿ ಬರಲು ಕಾರಣವಾದ ಕೊಡಲಿ ಒಂದು ನಿರ್ಜೀವ ವಸ್ತು ಅನ್ನೋದು ಮರ್ತೋಯ್ತು. ಕೋಪದಿಂದ ನಡುಕ್ತಾ ಕೊಡಲಿಯ ಹರಿತವಾದ ಅಲಗಿಗೆ ಬಾಯಿ ಹಾಕಿ ಕಚ್ಚಿತು. ಏನಾಯ್ತು ಹೇಳಿ, ಕೊಡಲಿಗೇನೂ ಆಗಲಿಲ್ಲ. ಬದಲಿಗೆ ಹಾವಿನ ಬಾಯಿ ಸೀಳಿ ಹೋಗಿ ಧಾರಾಕಾರ ರಕ್ತ ಸುರಿಯೋಕ್ಕೆ ಶುರುವಾಯಿತು. ಈಗ ಹಾವಿಗೆ ತಡೆಯಲಾಗದ ಕೋಪ ಹತ್ತಿ ಉರಿಯೋಕ್ಕೆ ಶುರುವಾಯಿತು. ಕೊಡಲಿಯನ್ನು ಮತ್ತೆ ಮತ್ತೆ ಕಚ್ಚೋಕ್ಕೆ ಶುರು ಮಾಡಿತು. ಕೊಡಲಿ ಪಾಪ ಇದ್ದಾಗೇ ಇದೆ, ನಿಸ್ಪೃಹ. ಬದಲಿಗೆ ಹಾವಿನ ಹಲ್ಲು ಮುರಿತು. ಈಗ ಬೇರೆ ದಾರಿಯೇ ಇರಲಿಲ್ಲ. ನನಗೆ ನೋವು ಮಾಡಿದ ಈ ವಸ್ತುವನ್ನು ಪುಡಿ ಪುಡಿ ಮಾಡಿ ನಂತರ ನನಗೆ ಊಟ ಅಂತ ಹೇಳಿ ಕೊಡಲಿಯ ಅಲಗಿನ ಸುತ್ತ ಬಿಗಿಯಾಗಿ ಸುತ್ತುಕೊಂಡು ಹಿಡಿತವನ್ನು ಬಿಗಿಗೊಳಿಸ್ತಾ ಹೋಯಿತು. ಮಾರನೇ ದಿನ ಅಂಗಡಿಯ ಯಜಮಾನ ಬಾಗಿಲು ತೆಗೆದಾಗ ಆಳವಾದ ಗಾಯಗಳಿಂದ ಕೂಡಿದ ಹಾವೊಂದು ತನ್ನ ಕೊಡಲಿಗೆ ಸುತ್ತಿಕೊಂಡು ಸತ್ತು ಬಿದ್ದಿದೆ. ಇದು ಅವನ ಗಮನಕ್ಕೆ ಬಂತು. ಹಾವಿನ ಹೆಣವನ್ನು ತೋಡಿ ಎಸ್ದು ಕೊಡಲಿಯನ್ನು ನೀರಿನಲ್ಲಿ ತಿಕ್ಕಿ ತಿಕ್ಕಿ ತೊಳೆದು ತನ್ನ ಕೆಲಸ ಶುರು ಮಾಡ್ದ. ತೆರೆಮರೆಯಲ್ಲಿ ನಡೆದ ಕಥೆಯ ಅರಿವು ಅವನಿಗಿರಲಿಲ್ಲ. ಆತ್ಮೀಯರೇ, ಹಾವಿನ ಸಾವಿಗೆ ಕಾರಣರು ಯಾರು? ಹಾವ? ಅದರ ವಿವೇಚನಾರಹಿತ ಕೋಪವ? ಬದುಕಿನ ಬಹಳಷ್ಟು ಕ್ರಿಯೆಗಳಿಗೆ ಪ್ರತಿಕ್ರಿಯೆಯ ಅಗತ್ಯ ಇಲ್ಲ. ಅವರವರ ಭಾವಕ್ಕೆ, ಚಿಂತನೆಗೆ, ಸಂಸ್ಕಾರಕ್ಕೆ ಸರಿಯಾಗಿ ನಾವು ನಡೆದುಕೊಳ್ತೀವಿ. ಅವರ ಈ ನಡತೆಗೆ ಪ್ರತಿಕ್ರಿಯಿಸಿದಾಗ ನಾವು ಅದರ ಒಂದು ಭಾಗವಾಗ್ತೀವಿ. ಪ್ರತಿಕ್ರಿಯೆ ಇಲ್ಲದಿದ್ದರೆ ಅಲ್ಲಿ ಯಾವುದೇ ಒಂದು ಪರಿಣಾಮ ಇರುವುದಿಲ್ಲ. ನಮ್ಮ ಕರ್ಮ ಫಲಗಳಿಗೆ ಇದು ಕಾರಣ. ಕರ್ಮ ಎಂದರೆ ನೆನಪುಗಳು, ಕ್ಷಣ ಕ್ಷಣಕ್ಕೂ ನಡೆದ ಘಟನೆಗಳ ಬಳೆಯುಳಿಕೆಗಳು. ನಮ್ಮ ಪ್ರತಿಕ್ರಿಯೆಯೊಂದಿಗೆ ಈ ನೆನಪುಗಳಿಗೊಂದು ಹೊಸ ಆಯಾಮ ಬರ್ತದೆ. ಅದು ಪ್ರತಿಕ್ರಿಯೆಯಿಂದ ಉಂಟಾದ ಫಲ, ಅಕ್ರಿಯೆಯ ಫಲ ಅಲ್ಲ. ಈ ಒಂದು ಕಥೆಯೊಂದಿಗೆ ನಾವು ಇದನ್ನು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಸದ್ಗುರು ಒಬ್ಬ ಆಸಕ್ತರನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ರು. ಅವರ ಮುಂದೆ ಇದ್ದ ಚಿಕ್ಕ ಮೇಜಿನ ಮೇಲೆ ಅರ್ಧ ನೀರು ತುಂಬಿದ ಬಟ್ಟಲೊಂದಿತ್ತು. ಸದ್ಗುರು ಒಂದು ಕ್ಷಣ ತಡೆದು ಆ ಲೋಟವನ್ನು ಕೈಗೆತ್ಕೊಂಡ್ರು. ಈಗ ಇವರು ಈ ಲೋಟದಲ್ಲಿ ಎಷ್ಟು ನೀರಿದೆ ಅಂತ ಕೇಳ್ತಾರೆ ಅಂತ ನಿರೀಕ್ಷಿಸ್ತಾ ಇದ್ದ ಸಭಿಕರಿಗೆ ನಿರಾಸೆಯಾಗುವಂತೆ ಅವರು ಹೇಳಿದರು, ಈ ಲೋಟ ಎಷ್ಟು ಭಾರ ಇರಬಹುದು, ಯಾರಾದರೂ ಊಹಿಸಬಲ್ಲಿರಾ ಅಂತಂದರು. ಸಭಿಕರಿಗೆ ಗಲಿಬಿಲಿಯಾಯಿತು. ಅನಿರೀಕ್ಷಿತ ಘಟನೆಗಳು ಎದುರಾದಾಗ ಮನಸ್ಸು ಗೊಂದಲಗೊಳ್ತದೆ, ಅದು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಇರಲಿ, ಕೆಲವರು ಕೆಲವು ರೀತಿಯಲ್ಲಿ ಉದ್ಧರಿಸಿದರು. ಸದ್ಗುರು ನಗ್ನಗ್ತಾ ಎಲ್ಲರ ಮಾತು ಕೇಳಿ, ಒಂದು ರೀತಿಯಲ್ಲಿ ನಿಮ್ಮ ಎಲ್ಲ ಉತ್ತರಗಳು ಸರಿ ಇರ್ಬೋದು, ಆದರೆ ನಾನು ಹೇಳ್ತಾ ಇರೋದು ಇದೇ ಪ್ರಶ್ನೆಯ ಇನ್ನೊಂದು ಆಯಾಮ. ಈ ನೀರು ತುಂಬಿದ ಲೋಟವನ್ನು 10 ನಿಮಿಷ ಹೀಗೇ ಹಿಡ್ಕೊಂಡಿದ್ರೆ ಅದು ಪರವಾಗಿಲ್ಲಪ್ಪ, ಹಿಡ್ಕೊಳ್ಬಹುದು, ಸಹ್ಯ ಅನ್ನಿಸ್ತದೆ. 10 ನಿಮಿಷಗಳ ನಂತರ ಅದು ಒಂಚೂರು ಭಾರ ಅಂತ ಅನ್ನಿಸ್ತದೆ. ಮೊದಲಿದ್ದಷ್ಟು ಹಗುರ ಅಂತ ಅನಿಸೋದಿಲ್ಲ. 1 ಗಂಟೆ ಹಿಡ್ಕೊಂಡ್ರೆ ಅದರ ಭಾರ ಇಮ್ಮಡಿಯಾಗಿದೆ, ಅಯ್ಯಬ್ಬ ಕೆಳಗಿಟ್ಟರೆ ಸಾಕು, ಬೇಡ ಸಾಕಾಯ್ತು ಅನ್ನಿಸ್ತದೆ. ಹಾಗೆ 2 ಗಂಟೆ ಹಿಡಿದ್ರೆ, 2 ಗಂಟೆ ಹಿಡಿದ್ರೆ ಇದು ಮಣಭಾರ, 4 ಗಂಟೆಯಲ್ಲಿ ಯಮಭಾರ ಆಗ್ತದೆ, 10 ಗಂಟೆ ಕಷ್ಟದಿಂದ ಎತ್ತಿ ಹಿಡಿದ್ರೆ ಭುಜ ತೋಳು ಮರಗಟ್ಟಿ ಹೋಗ್ತದೆ, ಸಹಿಸಲಾಗದ ಯಾತನೆಯಾಗ್ತದೆ. ಅರ್ಥವಾಯ್ತಾ? ಮನುಷ್ಯ ರಾಗ, ದ್ವೇಷ, ಮೋಹ, ಮತ್ಸರ ಇತ್ಯಾದಿಗಳೇ ಮೂಲವಾದ ಅನುಭವಗಳನ್ನು ಎಷ್ಟು ಕಾಲ ಮನಸ್ಸಿನಲ್ಲಿ ಹಿಡಿದಿಡ್ತಾನೋ ಅಷ್ಟು ಅದರ ಭಾರ ಹೆಚ್ಚಾಗ್ತಾ ಹೋಗ್ತದೆ. ಆರಂಭದಲ್ಲೇ ಅವುಗಳ ಚಿಗುರನ್ನು ಚಿವುಟಿ ಹಾಕಿದರೆ ಅಲ್ಲಿಗೆ ಅದರ ಬೆಳವಣಿಗೆ ನಿಂತು ಹೋಗ್ತದೆ. ಅದೊಂದು ಸಣ್ಣ ನೆನಪಾಗಿ ಅಲ್ಲಿಗೆ ಮುಗ್ದು ಹೋಗ್ತದೆ, ಬದುಕಿನ ಭಾಗ ಮಾತ್ರ ಆಗಿ ಹೋಗ್ತದೆ. ಇದರಿಂದ ಕಲಿತ ಪಾಠವನ್ನು ಮೇಲೇರುವ ಮೆಟ್ಟಲುಗಳಾಗಿ ಉಪಯೋಗಿಸಿದರೆ ದೈವತ್ವದತ್ತ ಒಂದು ಹೆಜ್ಜೆ ಮೇಲೇರಬಹುದು ಅಂತದೇ ನಮ್ಮ ಪ್ರಾಚೀನರ ಜ್ಞಾನ. ತನ್ನನ್ನೇ ತಾನು ನಾಶ ಮಾಡಿಕೊಂಡ ಹಾವಾಗುವ ಅಗತ್ಯ ಇಲ್ಲ, ಬೇಕಾದಷ್ಟು ಆಹಾರ ಇದೆ, ಕಾಣುವ ಕಣ್ಣು ಮನಸ್ಥಿತಿ ಇದ್ರೆ ಸೈ, ಕೊಡಲಿ ತನ್ನ ಆಹಾರವಲ್ಲ ಶತ್ರುವು ಅಲ್ಲ ಎಂಬ ಅರಿವಿದ್ರೆ ಸೈ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಶುಪಜಾಯತೆ. ಒಂದು ವಿಷಯ ಯಾವ ವಸ್ತುವಿನ ಬಗ್ಗೆ ಸತತವಾಗಿ ಚಿಂತನೆ ಮಾಡಿದರೆ ಅದರೊಂದಿಗೆ ಒಂದು ರೀತಿಯ ಬಾಂಧವ್ಯ ಉಂಟಾಗ್ತದೆ, ಮೋಹ ಬೆಳೆಯುತ್ತದೆ. ಅದು ಒಳ್ಳೆಯ ಬಾಂಧವ್ಯವೂ ಇರ್ಬೋದು, ಒಳ್ಳೆಯ ಮೋಹವೂ ಇರ್ಬೋದು, ಕೆಟ್ಟದ್ದು ಆಗಿರಬಹುದು. ಆದರೆ ಬಾಂಧವ್ಯ ಬಾಂಧವ್ಯವೇ. ನಮಗೆಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಜೈ ಹಿಂದ್.